ಜನಾ ಪ್ರಣಶ್ಯಂತಿ ಸಿದ್ಧಿಂಚ ಮನೋರಥಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾವು ಈಗ ಹರಿಕಥಾಮೃತ ಸಾರದಲ್ಲಿ ಪಂಚಮಹಾಯಜ್ಞ ಸಂಧಿಯನ್ನು ಮಾಡ್ತಾ ಇದ್ದೀವಿ. ಜಸ್ಟ್ ರೀಕ್ಯಾಪ್ ಮಾಡಲಿಕ್ಕೆ, ಲಾಸ್ಟ್ ಟೈಮ್ ನಾವು ಮಾಡಿದ ಪದ್ಯ, ಅದನ್ನು 14ನೇ ಪದ್ಯವನ್ನು ಅದನ್ನು ನೋಡ್ಬಿಟ್ಟು ವಿಲ್ ಕಂಟಿನ್ಯೂ ಅದನ್ನು ಮಾಡಿದ್ದೀವಿ. ಏನಂದ್ರೆ, ಗೋವುಗಳು ಉದ್ಗೀತನು ಇಹ ಪ್ರಸ್ತಾವ ಹಿಂಕಾರ ಎರಡು ರೂಪದಲ್ಲಿ ಆವಿ ಅಜಗಳ ಒಳಗೆ ಇಹನು ಪ್ರತಿಹಾರ ಆಹ್ವ ಹಯಗಳ ಒಳಗೆ ಜೀವನಪ್ರದ ನಿಧನ ಮನುಜರುಳು ಈ ವಿಧದಳು ಇಹ ಪಂಚಸಾಮವ ಜಾವ ಜಾವಕ್ಕೆ ನೆನೆವರಿಕೆ ಐದಿಸನು ಜನುಮಗಳ ಅಂತೇಳಿ. ಇಲ್ಲಿ ಸಾಮರೂಪೋಪಾಸನ ಅಂದ್ರೆ ಪರಮಾತ್ಮನ ಸಾಮರೂಪ. ಸಾಮರೂಪ ಅಂದ್ರೆ ಏನು? ಪರಮಾತ್ಮನ ಸಾಮರೂಪಕ್ಕೆ ಏನು ಅಂತ ಹೇಳಿದ, ಸಾಮನಾಮ ಪರಮಾತ್ಮ ಏನು ಅಂದ್ರೆ, ಸಾಧುತ್ವಾತ್ ಸಾಮನಾಮಾನಂ ಸಮಸ್ತ ಗುಣಪೂರ್ತಿತಃ ಸಮಸ್ತಂ ಯ ಉಪಾಸೀತ ನಾರಾಯಣ ಮನಾಮಯಂ ಸರ್ವನಾಮ್ನಾಂ ದೇವತೇತಿ ಸಮುಕ್ತ ಸಾಧು ಧರ್ಮಪಾತ್ ಅಂತ ಹೇಳಿ ಸಾಮ ಸಂಹಿತೆಯಲ್ಲಿ ಹೇಳಿದ ಮಾತಂತೆ, ಸಾಮ ಅಂದ್ರೆ ಪರಮಾತ್ಮನಿಗೆ ಸಾಧುತ್ವಾತ್ ಸಾಮ ಅಂತೇಳಿ. ಅವನು ಪರಮಾತ್ಮ ಸರ್ವಸಾಧು ಅಂದ್ರೆ ಬಹಳ ಸಾಧು. ಅವನು ಪರಮಾತ್ಮ ಎಲ್ಲರಿಗೆ ಒಳ್ಳೆದನ್ನು ಒಳ್ಳೆದು ಅಂದ್ರೆ ಏನು? ಸಾಧು ರೂಪ. ಅವನು ಪರಮಾತ್ಮನಿಗೆ ಅಸಾಧುತ್ವ ಅನ್ನುವುದೇ ಇಲ್ಲ. ಅವನು ಯಾವಾಗಲೂ ಸಾಧು. ಸಾಧು ಅಂದ್ರೆ ಏನು? ಆ ಸಾಧು ಅನ್ನೋ ಶಬ್ದಕ್ಕೆ ಅನೇಕ ಅರ್ಥಗಳಿದೆ. ಸ ಅದು ಅಂತೇಳಿ, ಸಶ್ಚ ಅಧುಶ್ಚ ಅಂತೇಳಿ. ಆ ಧು ಅಂದ್ರೆ ಧೂ ಕಂಪನ ಅಂತೇಳಿ. ಆ ಧು ಅಂದ್ರೆ ಯಾರಾದ್ರೆ ಶತ್ರುಗಳಿಗೆ ಸ್ವಲ್ಪವೂ ನಡಗೋದಿಲ್ಲ, ಸಾರರೂಪನಾಗಿದ್ದಾನೆ ಅಂತಹ ಸಾರರೂಪನು ಅಧುತ್ವ ಇರುವಂತಹ ಪರಮಾತ್ಮ ಸಾಧು ಅಂತೇಳಿ. ಈ ವಿಧವಾಗ ಅನೇಕ ಅರ್ಥಗಳು. ಇನ್ನೊಂದಂದ್ರೆ ಸ ಆಧು ಅಂತೇಳಿ. ಸ ಆದಂದ್ರೆ ಸಾರರೂಪಿ, ಸತ್ವರೂಪಿ ಅಂತೇಳಿ. ಅಂತಹ ಪರಮಾತ್ಮನು ಸಾರರೂಪಿಯಾಗಿರುವಂತಹ ಪರಮಾತ್ಮ ಆಧು. ಆಧು ಅಂದ್ರೆ ಆ ಸಮಂತಾತ್ ಧೂ ಕಂಪನ ಅಂದ್ರೆ ಎಲ್ಲರನ್ನೂ ನಡೆಸುವವನು, ನಡಗಿಸುವವನು. ದಟ್ ಮೀನ್ಸ್ ಎವರಿಬಡಿ ಈಸ್ ಕೈಂಡ್ ಆಫ್ ಸಬಾರ್ಡಿನೇಟ್ ಪರಮಾತ್ಮ. ಅವನೇ ಸರ್ವೋತ್ತಮನು, ಎಲ್ಲರನ್ನು ನಡಗಿಸ್ತಾನಕ್ಕೋಸ್ಕರ ಅವನು ಆಧು ಅಂತೇಳಿ. ವಿಧವಾಗಿ ಸಾಧು ಅಂದ್ರೆ ಅವನು ಸಾಧುತ್ವ ಇರುವ ಕಾರಣದಿಂದ ಸಾಮನಾಮಕ ಪರಮಾತ್ಮ. ಅವನು ಸಾಮ ಅಂದ್ರೆ ಸಮಸ್ತ ಗುಣದಲ್ಲಿ ತುಂಬಿದವನು, ಎಲ್ಲಾ ಗುಣಗಳಿಂದ ತುಂಬಿದವನಕ್ಕೋಸ್ಕರ ಸಮಸ್ತ ಗುಣಪೂರ್ಣನಾದ ಕಾರಣದಿಂದ ಅವನು ಸಮಸ್ತ ಸಾಮ ಅಂತೇಳಿ. ಅಂತಹ ಸಾಮನಾಮಕ ಪರಮಾತ್ಮ ಅವನು ನಾರಾಯಣ ಅಂತ ಕರೆಯುವ ಆ ಪರಮಾತ್ಮ ನಾರಾಯಣ ಸಾಮನಾಮನಾದವನು. ಅವನ ಅಂತಹ ದೇವತಾ ಪರಮಾತ್ಮನನ್ನು ಯಾರಾದರೆ ಉಪಾಸನೆ ಮಾಡ್ತಾರೋ ಅವರು ಮುಕ್ತರಾಗ್ತಾರೆ ಅಂತೇಳಿ ಸಾಮ ಸಂಹಿತೆಯಲ್ಲಿ ಹೇಳಿದ ಮಾತಿನಂತೆ, ಈ ಸಾಮನಾಮಕ ಪರಮಾತ್ಮ ಹೇಗೆ ಐದು ರೂಪಗಳಲ್ಲಿ ತಾನು ಐದು ವಿಧವಾದ ಜಂತುಗಳಲ್ಲಿ ಇರ್ತಾನೆ ಅನ್ನುವುದನ್ನು ಈ ಪದ್ಯದಲ್ಲಿ ಹೇಳಿದ್ದಾರೆ. ಗೋವುಗಳು, ಗೋವುಗಳ ಒಳಗೆ ಉದ್ಗೀತ ನಾಮಕ ಪರಮಾತ್ಮ ಇದ್ದಾನೆ. ಇಲ್ಲಿ ಉದ್ಗೀತ ಅಂದ್ರೆ ಏನಂದ್ರೆ, ಉದ್ಗೀತ ಅನ್ನುವ ಶಬ್ದಕ್ಕೆ ನಾರಾಯಣ ಅಂತ ಅರ್ಥ ಬರುತ್ತೆ. ಉದ್ಗೀತ ಅಂದ್ರೆ ನಾರಾಯಣ ನಾಮಕ ಪರಮಾತ್ಮ. ಅವನಿಗೆ ಉದ್ಗೀತ ಅಂದ್ರೆ ಉತ್ಕೃಷ್ಟವಾದ ಗಾನ ಅಂದ್ರೆ, ಅವನೇನಂದ್ರೆ ನಾರಾಯಣ ಉದ್ಗೀತ ಅಂತ ಯಾಕೆ ಕರೆಯುತ್ತ ಅಂದ್ರೆ, ಉತ್ಕೃಷ್ಟವಾದದ್ದು ಅಂತಹ ಉತ್ಕೃಷ್ಟ ರೂಪದಿಂದ ಉದ್ಗೀತ ಗಾನ ಮಾಡಲ್ಪಡುವನು ಅಂದ್ರೆ ಪ್ರಣವ ಓಂಕಾರದಿಂದ ಅವನು ಉಚ್ಚನಾದಿದ್ದಾನಕ್ಕೋಸ್ಕರ ಸರ್ವೋತ್ತಮನಾದ ಪರಮಾತ್ಮ ಓಂಕಾರ ವಾಚ್ಯನಾದ ಪರಮಾತ್ಮ ಉದ್ಗೀತ ಅಂತ ಕರೆಯಲ್ಪಡ್ತಾನೆ. ಅದು ನಾರಾಯಣ ರೂಪ ಪರಮಾತ್ಮನ ಹೇಳುವಂತಹದ್ದು. ಇಂತಹ ನಾರಾಯಣ ರೂಪ ಪರಮಾತ್ಮ ಅವನು ಗೋವುಗಳ ಒಳಗಿದ್ದಾನೆ ಅಂತೇಳಿ. ಅದೇ ವಿಧವಾಗಿ ಪ್ರಸ್ತಾವ ಹಿಂಕಾರ ರೂಪದಲ್ಲಿ ಆವಿ ಅಜಗಳೊಳಗೆ, ಆವಿ ಅಂತೇಳಿ, ಆವಿಗಳು ಅಂದ್ರೆ ಕುರಿಗಳು ಅಂತೇಳಿ, ಕುರಿಗಳ ಒಳಗೆ ಆವಿಗಳ ಒಳಗಿರುವಂತಹ ಪರಮಾತ್ಮ ರೂಪ ಅದು ಏನು ಅಂದ್ರೆ ಪ್ರಸ್ತಾವ ರೂಪ ಪರಮಾತ್ಮ, ಪ್ರಸ್ತಾವ ಅಂತ ಕರೆಯಲ್ಪಡುವಂತಹ ಪರಮಾತ್ಮ. ಪ್ರಸ್ತಾವ ಅಂದ್ರೆ ಏನು? ಪ್ರಸೂತ, ಮೊದಲನೇ ಬಾರಿ ನಾರಾಯಣದಿಂದ ಹೊರಬಂದ ರೂಪ, ಅದೇನು? ವಾಸುದೇವ ರೂಪ. ಅದಕ್ಕೆ ಪ್ರಸ್ತಾವ ಅಂದ್ರೆ ವಾಸುದೇವ, ಪ್ರಸ್ತೋತ್ರು ಅಂತ ಕರೆಯಲ್ಪಡುವಂತಹ ವಾಸುದೇವ ರೂಪ ಪರಮಾತ್ಮ. ಅಂತಹ ಪ್ರಸ್ತಾವ ರೂಪ ಪರಮಾತ್ಮ, ಪ್ರಸ್ತಾವ ಅಂತ ಕರೆಯಲ್ಪಡುವಂತಹ ವಾಸುದೇವ ನಾಮಕ ಪರಮಾತ್ಮ ಅವನು ಕುರಿಗಳ ಒಳಗಿದ್ದಾನೆ ಅಂತೇಳಿ. ಅದು ಎರಡನೇ ರೂಪ. ಅದಾದ ಮೇಲೆ ಹಿಂಕಾರ ಅಂತೇಳಿ, ಹಿಂಕಾರ ರೂಪ ಪರಮಾತ್ಮ. ಇವನು ಹಿಂ ಅಂದ್ರೆ ಹಿ ಅಂದ್ರೆ ಸೃಷ್ಟಿ ಅಂತೇಳಿ. ಹಿಂಕಾರ ಅಂದ್ರೆ ಸೃಷ್ಟಿ ಮಾಡುವ ಪರಮಾತ್ಮನ ರೂಪ, ಸೃಷ್ಟಿ ಮಾಡುವ ಪರಮಾತ್ಮನ ರೂಪ ಅಂತೇಳಿ. ಸೊ ಹಿಂಕಾರ ಪರಮಾತ್ಮನ ರೂಪ ಅಂದ್ರೆ ಪರಮೈಶ್ವರ್ಯಶಾಲಿ ಅಂತ ಸೃಷ್ಟಿ ಕಾರ್ಯ ಮಾಡುವಂತಹ ಪ್ರದ್ಯುಮ್ನ ನಾಮಕ ಪರಮಾತ್ಮ. ಅವನು ಯಾವುದರ ಒಳಗಿದ್ದಾನೆ ಅಂದ್ರೆ ಅಜಗಳ ಒಳಗೆ, ಅಜ ಅಂದ್ರೆ ಮೇಕೆಗಳ ಒಳಗೆ. ಸೊ ಹಿಂಕಾರ ಅಂತ ಕರೆಯಲ್ಪಡುವಂತಹ ಪ್ರದ್ಯುಮ್ನ ನಾಮಕ ಪರಮಾತ್ಮ ಆವಿಗಳ ಒಳಗೆ ಅಂದರೆ ಮೇಕೆಗಳ ಒಳಗೆ ಇದ್ದಾನೆ, ಅಜಗಳ ಒಳಗೆ, ಸಾರಿ ಅಜಗಳ ಒಳಗೆ ಅಂದ್ರೆ ಮೇಕೆಗಳ ಒಳಗೆ ಇರುವಂತಹ ಪರಮಾತ್ಮನ ರೂಪ ಇದು ಪ್ರದ್ಯುಮ್ನ ನಾಮಕ ಪರಮಾತ್ಮ ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಪ್ರತಿಹಾರ ಆಹ್ವ ಹಯಗಳ ಒಳಗೆ ಅಂತೇಳಿ, ಹಯ ಅಂದ್ರೆ ಕುದುರೆ, ಕುದುರೆಗಳ ಒಳಗಿರುವಂತಹ ಪರಮಾತ್ಮನ ರೂಪ ಯಾವುದು ಅಂದ್ರೆ ಅದು ಪ್ರತಿಹಾರ ಅಂತೆ, ಪ್ರತಿಹರಣ. ಪ್ರತಿಹಾರ ಪ್ರತಿಹರಣ ಅಂದ್ರೆ ಇದು ಜಗತ್ತಿನ ಪ್ರೇರಕತ್ವ ರೂಪ, ಅಂದ್ರೆ ಜಗತ್ತಿನ ನಿಯಮನ ಮಾಡುವಂತಹ ಸ್ಥಿತಿ ಮಾಡುವಂತಹ ರೂಪ ಇದು ಅನಿರುದ್ಧ ನಾಮಕ ಪರಮಾತ್ಮ. ಸೊ ಈ ವಿಧವಾಗಿ ಪ್ರತಿಹಾರ ಮಾಡುವಂತಹ ಅನಿರುದ್ಧ ನಾಮಕ ಪರಮಾತ್ಮ ಅವನು ಪ್ರತಿಹಾರ ಅಂತ ಕರೆಯಲ್ಪಡುತ್ತಾ ಹಯಗಳ ಒಳಗೆ ಅಂದ್ರೆ ಕುದುರೆಗಳ ಒಳಗೆ ಇರುವ ಪರಮಾತ್ಮನ ರೂಪ, ಅದನ್ನು ಧ್ಯಾನ ಮಾಡಬೇಕು. ಇದು ಆಯಿತು. ಇದಾದ ಮೇಲೆ ಜೀವನಪ್ರದ ನಿಧನ ಅಂತೇಳಿ, ಜೀವನಪ್ರದ ನಿಧನ. ನಿಧನ ಅಂದ್ರೆ ಏನು? ನಿಧನ ಅಂದ್ರೆ ಮರಣ, ಈ ಸಂಹಾರ ಕಾರ್ಯ ಮಾಡುವುದು. ನಿಧನ ಅಂದ್ರೆ ಅದಕ್ಕೆ ಸಂಕರ್ಷಣ, ಸಂಕರ್ಷಣ ಸಂಹಾರ ಕಾರ್ಯ ಮಾಡ್ತಾನೆ. ಅದಕ್ಕೆ ಸಂಕರ್ಷಣ ನಾಮಕ ಪರಮಾತ್ಮ, ನಿಧನ ಅಂತ ಕರೆಯಲ್ಪಡುವಂತಹ ಪರಮಾತ್ಮನ ಸಂಕರ್ಷಣ ರೂಪ ಯಾವುದಿದೋ ಅದು ಮನುಜರ ಒಳಗೆ, ಮನುಷ್ಯರ ಒಳಗೆ ಇರುವಂತಹ ರೂಪ. ಅಂದ್ರೆ ಮನುಷ್ಯರ ಒಳಗೆ ಇರುವ ಸಂಕರ್ಷ. ಈ ಐದು ವಿಧ, ಫೈವ್ ಕೈಂಡ್ಸ್ ಆಫ್ ಅನಿಮಲ್ಸ್ ಏನು? ಗೋವುಗಳು, ಆಮೇಲೆ ಅಂದ್ರೆ ಆಕುಳು, ಅದಾದ್ಮೇಲೆ ಆವಿ ಅಂದ್ರೆ ಕುರಿಗಳು, ಅಜಗಳು ಅಂದ್ರೆ ಮೇಕೆಗಳು, ಆಮೇಲೆ ಹಯಗಳಂದ್ರೆ ಕುದುರೆಗಳು, ಆಮೇಲೆ ಮನುಷ್ಯರು. ಈ ಐದು ಪ್ರಾಣಿಗಳ ಒಳಗೆ, ಐದು ವಿಧವಾದ ಪ್ರಾಣಿಗಳ ಒಳಗೆ ಐದು ವಿಧವಾದ ಪರಮಾತ್ಮರ ರೂಪಗಳು ಹೇಳಿದ್ದಾರೆ. ಈ ರೂಪಗಳನ್ನು ಆ ಯಾರಾದ್ರೆ ಮನುಜರವಳು, ಈ ವಿಧದಳು, ಈ ವಿಧವಾಗಿ ಇಹ ಇರುವಂತಹ ಪಂಚಸಾಮವ, ಈ ಪಂಚಸಾಮ ಐದು ಸಾಮರೂಪಗಳು ಯಾವುದಿದೋ ಪರಮಾತ್ಮನ, ಈ ಐದು ಸಾಮರೂಪಗಳು, ಸಾಧುರೂಪಗಳು, ನಿರ್ದೋಷ ರೂಪಗಳು. ಈ ಸಾಮರೂಪ ಅಂದ್ರೆ ದೋಸ್ ವಿಚ್ ಆರ್ ಫ್ಲಾಲೆಸ್ ಫಾರ್ಮ್ಸ್ ಅಂತ ಆ ಅರ್ಥ ಬರುವಂತಹ ಸಾಮ ಶಬ್ದಕ್ಕೆ ಇನ್ನೊಂದು ಅರ್ಥ ಏನಂದ್ರೆ ಫ್ಲಾಲೆಸ್ ಅನ್ನುವ ಅರ್ಥ ಬರುತ್ತೆ. ಈ ವಿಧವಾಗಿ ನಿರ್ದೋಷಾತ್ಮಕವಾದ ಈ ಪರಮಾತ್ಮನ ಐದು ರೂಪಗಳನ್ನು ಯಾರಾದರೆ ಜಾಮ ಜಾಮಕ್ಕೆ ನೆನೆವರಿಗೆ, ಒಂದೊಂದು ಜಾಮಕ್ಕೆ, ನಾನು ಹೇಳಿದಂಗೆ ಲಾಸ್ಟ್ ಕ್ಲಾಸ್ನಲ್ಲಿ ಐದು ಜಾಮಗಳು, ಐದು ಜಾಮಗಳಂದ್ರೆ ಒಂದೊಂದು ಜಾಮ ಎರಡೂವರೆ ಘಡಿಗೆ, ಎರಡೂವರೆ ಘಡಿಗೆ ಗಳಿಗೆಗಳಂದ್ರೆ ಒಂದೊಂದು ಘಡಿಗೆಗೆ 24 ನಿಮಿಷ. ಸೊ ಈ ವಿಧವಾಗಿ ಎರಡೂವರೆ ಘಳಿಗೆ ವಿವಕ್ಷ, ಎರಡೂವರೆ ಘಳಿಗೆ ಅಂದ್ರೆ ದಿಸ್ ಇಸ್ ಆಕ್ಚುಲಿ 1 hour 24 minutes ಆಗುತ್ತೆ. ಎರಡೂವರೆ ಘಳಿಗೆ ಮೀನ್ಸ್ 144 minutes ಆಗುತ್ತೆ. 144 minutes ನಲ್ಲಿ ಒಂದು ಜಾಮ. ಸೊ ಆಕ್ಚುಲಿ ಇಫ್ ಯು ಡಿವೈಡ್ 12 hours by 5, ಯು ಗೆಟ್ 2 hours and 24 minutes ಫಾರ್ ಈಚ್ ಸೆಗ್ಮೆಂಟ್ ಆರ್ ಈಚ್ ಫ್ರಾಕ್ಷನ್. 12 hours divided by 5, ಈ 12 hours divided by 5 ಇಟ್ ಈಸ್ ಕಾಲ್ಡ್ ಒಂದು ಜಾಮ ಅಂತೇಳಿ. ಅದಕ್ಕೆ ಯಾಮ ಅಂತಲೂ ಕರ್ತಾರೆ. ಜಾಮ ಅಂದ್ರೂ ಯಾಮ ಅಂದ್ರೂ ಒಂದೇ. ಎರಡು ಈ ಜಾಮ ಇಲ್ಲ ಯಾಮ ವಿಚ್ ಇಸ್ 12 divided by 5, ಈ ಐದು ಜಾಮಗಳ ಒಳಗೆ ಪರಮಾತ್ಮನ ನಾವು ಐದು ರೂಪಗಳನ್ನು ನಾವು ನೆನೆಯಬೇಕಂದ್ರೆ ಮೊದಲನೇ ಜಾಮ ಅದನ್ನಲ್ಲಿರುವುದು ಪರಮಾತ್ಮನ ಉದ್ಗೀತ ನಾಮಕನ. ಅದಕ್ಕೆ ನೋಡ್ರಿ, ಫಸ್ಟ್ ಈ ಗೋವುಗಳ ಒಳಗೆ ಫಸ್ಟ್ ಆಕುಳು ಬೆಳಿಗ್ಗೆದ್ದು ಆಕುಳಿನಲ್ಲಿ ಹಾಲು ಹಿಂಡೋದು ಇದೆಲ್ಲ ಮಾಡ್ತಾರೆ. ಸೊ ಆ ಸಮಯದಲ್ಲಿ ಪ್ರಾತಃ ಕಾಲದಲ್ಲಿ ಇರುವ ಮೊದಲನೇ ಜಾಮ ಫಸ್ಟ್ ಯಾಮದಲ್ಲಿ ಉದ್ಗೀತ ನಾಮಕ ಪರಮಾತ್ಮನನ್ನು ಗೋವುಗಳ ಒಳಗಿರುವ ನಾವು ಅನುಸಂಧಾನ ಮಾಡಿಕೋಬೇಕು. ಉದ್ಗೀತ ನಾಮಕನ ಯಾರು? ನಾರಾಯಣ. ಉದ್ಗೀತ ನಾಮಕ ನಾರಾಯಣ ಪರಮಾತ್ಮನನ್ನು ಆಕುಳು ಒಳಗೆ ಮೊದಲನೇ ಯಾಮದಲ್ಲಿ, ಸೊ ಪ್ರಥಮ ಜಾಮ ಜಾಮ ಜಾಮಕ್ಕೆ ಅಂತೇಳಿ ಫಸ್ಟ್ ಯಾಮದಲ್ಲಿ ನಾವು ನೆನೆಯಬೇಕಂತ ಹೇಳ್ತಾ ಇದ್ದಾರೆ. ಎರಡನೇ ಯಾಮ ಎರಡನೇ ಜಾಮದಲ್ಲಿ ಅದರಲ್ಲಿ ನಾವು ನೆನೆಯಬೇಕಾಗಿದ್ದು ಪ್ರಸ್ತಾವ ನಾಮಕ ಪರಮಾತ್ಮ, ಪ್ರಸ್ತಾವ ನಾಮಕ ಪರಮಾತ್ಮ ವಾಸುದೇವ. ಅದು ಎರಡನೇ ಯಾಮದಲ್ಲಿ, ಅದು ಆವಿಗಳ ಒಳಗೆ ಕುರಿಗಳ ಒಳಗೆ. ಮೂರನೇ ಜಾಮದಲ್ಲಿ, ಸೊ ಥರ್ಡ್ ಜಾಮ, ಆ ಥರ್ಡ್ ಯಾಮ ಅದರಲ್ಲಿ ನಾವು ನೆನೆಯಬೇಕಾಗಿದ್ದ ಪರಮಾತ್ಮನ ರೂಪ ಹಿಂಕಾರ ನಾಮಕ ಪರಮಾತ್ಮ. ನಾಲ್ಕನೇ ಯಾಮಕ್ಕೆ ನೆನೆಯುವ ರೂಪ ಪ್ರತಿಹಾರ ನಾಮಕ ಪರಮಾತ್ಮ. ಐದನೇ ಯಾಮದಲ್ಲಿ ನೆನೆಯುವಂತಹ ಪರಮಾತ್ಮನ ರೂಪ ನಿಧನ ನಾಮಕ ಪರಮಾತ್ಮ. ಈ ವಿಧವಾಗಿ ನಾವು ಬೆಳಿಗ್ಗೆ ಡೇ ಟೈಮ್ 12 hours ನಲ್ಲಿ, ವಿಚ್ ಇಸ್ ಮೇಡ್ ಆಫ್ 5 yamas, ಒಂದೊಂದು ಯಾಮದಲ್ಲಿ ಪರಮಾತ್ಮನ ಒಂದೊಂದು ರೂಪವನ್ನು ನಾವು ನೆನೆಬೇಕು. ಈ ವಿಧವಾಗಿ ಪರಮಾತ್ಮನ ಈ ಐದು ರೂಪಗಳನ್ನು ನೆನೆವರಿಗೆ ಯಾರಾದರೆ ಸ್ಮರಣೆ ಮಾಡ್ತಾರೋ ಅವರಿಗೆ ಐದಿಸನು ಜನ್ಮಗಳ ಜನ್ಮಗಳನ್ನು ಇಲ್ಲದೆ ಮಾಡ್ತಾನೆ. ಅಂದ್ರೆ ಈ ಜನ್ಮ ಮೃತ್ಯು ಸಂಸಾರ ಸಾಗರದಿಂದ ಮೋಕ್ಷವನ್ನು ಕೊಟ್ಟು ವಿಮುಕ್ತನನ್ನು ಮಾಡಿಸಿ ಮೋಕ್ಷವನ್ನು ಕೊಡ್ತಾನೆ ಅಂತ ಹೇಳಿ ಈ ಪದ್ಯದಲ್ಲಿ ಹೇಳಿದ್ದಾರೆ. ಅದು ನಾವು ನೋಡಿದೀವಿ ಲಾಸ್ಟ್ ಕ್ಲಾಸ್ನಲ್ಲಿ. ಅಲ್ಲಿಂದ ಅದಾದ್ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಯುಗ ಪ್ರವರ್ತಕನಾದ ಪರಮಾತ್ಮನ ರೂಪಗಳನ್ನು ಹೇಳ್ತಾ ಇದ್ದಾರೆ. ಸೊ ಅಂದ್ರೆ ಅಲ್ಲಿ ಐದು ಯಾಮಗಳನ್ನು, ಕಾಲ ಒಂದು ಡೇ ಟೈಮ್ನಲ್ಲಿ ಇರುವ ಪರಮಾತ್ಮನ ಐದು ನಿಯಾಮಕ ರೂಪಗಳನ್ನು ಹೇಳಿದ್ದಾರೆ. ಇಲ್ಲಿ ನಾಲ್ಕು ಯುಗಗಳನ್ನು ಪ್ರವರ್ತನ ಮಾಡಿಸುವಂತಹ ಪರಮಾತ್ಮನ ರೂಪಗಳನ್ನು ಇಲ್ಲಿ ಸ್ಮರಣೆ ಮಾಡ್ತಾ ಇದ್ದಾರೆ. ಯುಗ ಚತುಷ್ಟಯಗಳಲ್ಲಿ ತಾನಿದ್ದು ಯುಗ ಪ್ರವರ್ತಕ ಧರ್ಮ ಕರ್ಮಗಳಿಗೆ ಪ್ರವರ್ತಕ ವಾಸುದೇವಾದಿ ಈ ಎರಡು ರೂಪ ತೆಗೆದುಕೊಂಡು ಯುಗಾಧಿಕೃತು ತಾ ಯುಗ ಪ್ರವರ್ತಕ ಎನಿಸಿ ಧರ್ಮ ಪ್ರಘಟಕನು ತಾನಾಗಿ ಭಕ್ತರಿಗೆ ಈವ ಸಂಪದವ. ಪರಮಾತ್ಮ ಭಕ್ತರಿಗೆ ಸಂಪದವನ್ನು ಕೊಡ್ತಾನೆ, ಸಂಪತ್ತನ್ನು ಕೊಡ್ತಾನೆ. ಏನು? ಜ್ಞಾನ ಸಂಪತ್ತನ್ನು ಕೊಡ್ತಾನೆ ಅಂತ ಹೇಳಿ ಭಕ್ತರ ಅಭೀಷ್ಟವನ್ನು ಪೂರೈಸುತ್ತಾನೆ. ಹಾಗೆ ಯುಗ ಚತುಷ್ಟಯ, ಚತುಷ್ಟಯ ಅಂದ್ರೆ ನಾಲ್ಕರ ಗುಂಪಿಗೆ ಚತುಷ್ಟಯ ಅಂತ ಕರಿತೀವಿ. ಯುಗ ಚತುಷ್ಟಯ ಅಂದ್ರೆ ನಾಲ್ಕು ಯುಗಗಳು ಸೇರಿದ್ದು, ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಈ ನಾಲ್ಕು ಯುಗಗಳ ಒಳಗೆ, ಯುಗ ಚತುಷ್ಟಯಗಳ ಒಳಗೆ ತಾನು ಇದ್ದು ಪರಮಾತ್ಮನ ಇದ್ದಾನೆ. ಅಂದ್ರೆ ಯುಗಗಳ ಒಳಗೆ ಇರೋದಂದ್ರೆ ಏನು ಅಂದ್ರೆ ಆ ಯುಗ ಪ್ರವರ್ತಕನಾಗಿ ಹೀಸ್ ಆಲ್ಸೋ ಪರ್ವೇಡ್ಸ್ ನಾಟ್ ಓನ್ಲಿ ದ ಸ್ಪೇಸ್, ನಾಟ್ ಓನ್ಲಿ ದ ಆಬ್ಜೆಕ್ಟ್ಸ್, ನಾಟ್ ಓನ್ಲಿ ಅಪ್ರಾಕೃತವಾದ ಜೀವಗಳು ಮಾತ್ರವೇ ಅಲ್ಲದೆ ಕಾಲದಲ್ಲಿಯೂ ಕೂಡ ಅಂತರ್ಯಾಮಿ ರೂಪತಃ ಆ ಕಾಲ ನಿಯಾಮಕನಾಗಿ ಕಾಲದ ಒಳಗೆ ಒಂದು ದಾರ ಇದ್ದಂಗೆ, ಒಂದು ಹೂ ಒಳಗೆ ದಾರ ಇರುತ್ತೆ, ದಾರ ಕಾಣಿಸೋದಿಲ್ಲ, ಹೂ ಕಾಣಿಸುತ್ತೆ. ಸೊ ವಿ ಆರ್ ಏಬಲ್ ಟು ಪರ್ಸೀವ್ ದ ಟೈಮ್, ಬಟ್ ದ ಟೈಮ್ ಎಗೇನ್ ಇಸ್ ಕಂಟ್ರೋಲ್ಡ್ ಆರ್ ಸಪೋರ್ಟೆಡ್ ಬೈ ಪರಮಾತ್ಮ. ಪರಮಾತ್ಮ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಆದ್ರೆ ಟೈಮ್ ಕಾಣಿಸುತ್ತೆ. ಸೊ ದ ಟೈಮ್ ಒನ್ ಹೂ ಕಂಟ್ರೋಲ್ಸ್ ದಿ ಟೈಮ್. ಸೊ ಈ ವಿಧವಾಗಿ ಐದು ಯುಗಗಳನ್ನು ಕೂಡ ಅವನೇ ತಾನು ಅಂತರ್ಯಾಮಿಯಾಗದು, ಯುಗಗಳ ಒಳಗೆ ಅಂತರ್ಯಾಮಿಯಾಗಿರುವ ಪರಮಾತ್ಮನ ರೂಪಗಳು ಈ ಯುಗಗಳನ್ನು ಕಂಟ್ರೋಲ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಯುಗ ಚತುಷ್ಟಯಗಳ ಒಳಗೆ ತಾನೇ ಇದ್ದು ಯುಗ ಪ್ರವರ್ತಕನಾಗಿದ್ದಾನೆ. ಯುಗ ಪ್ರವರ್ತಕನಾಗಿರೋದಂದ್ರೇನು? ಯುಗ ನಾವು ಯುಗಾಧಿಕೃತ್ ಯುಗಾವರ್ತೋ ನೈಕಮಾಯೋ ಮಹಾಶನಃ ಅದೃಷ್ಟ ವ್ಯಕ್ತ ರೂಪ ಸಹಸ್ರಜಿದಾನಂತ ಹೇಳಿ ವಿಷ್ಣು ಸಹಸ್ರನಾಮದಲ್ಲಿ ಬಂದ ಹಾಗೆ ಪರಮಾತ್ಮನಿಗೆ ಯುಗಾಧಿಕೃತ್ ಅಂತ ಹೇಳ್ತೀವಿ. ಯುಗ ಆದಿಕೃತ್ ಅಂದ್ರೆ ಯುಗಗಳ ಆದಿ, ಯುಗ ಮುಂತಾದವುಗಳಲ್ಲಿ ಇಲ್ಲ ಯುಗಗಳಕ್ಕೆ ಮುನ್ ಬಿಗಿನಿಂಗ್ ಅನ್ನು ಮಾಡುವಂತ ಯುಗದ ಆದಿಯನ್ನು ಮಾಡುವವನು, ಇಲ್ಲ ಯುಗ ಮುಂತಾದಿಗಳ ಎಲ್ಲಾ ಸಮಯ ನಿರ್ಣಯಾಯಕವಾದ ಎಲ್ಲಾ ಯೂನಿಟ್ಸ್ ಅನ್ನು ನಿಯಮನ ಮಾಡುವವನು ಅಂಥೇಳಿ ಯುಗಾದಿ ಕೃತ್ ಅಂತ ಪರಮಾತ್ಮನಿಗೆ ಹೆಸರು. ಅಂತ ಯುಗಾದಿ ಕೃತ್ ಅಂತ ಕರೆಯಲ್ಪಡುವಂತಹ ಪರಮಾತ್ಮ ಅವನು ಯುಗ ಪ್ರವರ್ತಕನಾಗಿದ್ದಾನೆ. ಯುಗ ಪ್ರವರ್ತಕ ಅಂದ್ರೇನು? ವರ್ತಕ ಪ್ರವರ್ತಕ, ವರ್ತಕ ವರ್ತಿಸುವಂತೆ ಮಾಡುವುದು. ಒನ್ ಹೂ ಮೇಕ್ಸ್ ಇಟ್ ಗೋ, ಒನ್ ಹೂ ಮೇಕ್ಸ್ ಇಟ್ ಪರ್ಫಾರ್ಮ್ ಪರ್ಫಾರ್ಮ್ ಆಗೋ ಹಂಗೆ ಮಾಡುವವನು ಅವನು ವರ್ತಕ. ವರ್ತಕ ಅಂದ್ರೆ ಆಕ್ಚುಲಿ ವರ್ತಕ ವ್ಯಾಪಾರಿ ವರ್ತಕ ಅಂತ ಇರ್ತೀವಿ. ವರ್ತ ಅಂದ್ರೆ ಅವನು ಹಿ ಕಂಡಕ್ಟ್ಸ್ ದ ಬಿಸ್ನೆಸ್, ಅದಕ್ಕೆ ಅವನಿಗೆ ವರ್ತಕ. ಒನ್ ಹೂ ಕಂಡಕ್ಟ್ಸ್ ಅದಕ್ಕೆ ವರ್ತಕ. ಈ ಪ್ರವರ್ತಕ ಪ್ರಕರ್ಷೇನ ವರ್ತಕ, ಪ್ರಕರ್ಷ ಅಂದ್ರೆ ಏನು? ಸ್ವತಂತ್ರವಾಗಿ ಮಿಕ್ಕವರೆಲ್ಲ ದೇ ಆರ್ ಡಿಪೆಂಡೆಂಟ್ ಆನ್ ಸಮ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಒಂದು ವ್ಯಾಪಾರಿ ಒಂದು ವರ್ತನ ಮಾಡಬೇಕಂದ್ರೆ, ವರ್ತಕ ಮಾಡಬೇಕಂದ್ರೆ ಅವನಿಗೆ ಹಿ ಹ್ಯಾಸ್ ಟು ಡಿಪೆಂಡ್ ಆನ್ ದ ಗ್ರಾಸರೀಸ್ ದಟ್ ಆರ್ ಪ್ರೊಡ್ಯೂಸ್ಡ್ ಬೈ ಎ ಫಾರ್ಮರ್, ಇಲ್ಲ ಇನ್ನೊಂದು ಯಾರೋ ಒಂದು ಒಬ್ಬರು ಪ್ರೊಡ್ಯೂಸ್ ಮಾಡಿರಬೇಕು, ಇಲ್ಲ ಅವನೇ ಯಾವುದೋ ಒಂದು ಈವನ್ ಇಫ್ ಯು ಪ್ರೊಡ್ಯೂಸ್ ಹಿಮ್ಸೆಲ್ಫ್ ಹಿ ನೀಡ್ಸ್ ಅ ಮೆಟೀರಿಯಲ್ ಫಾರ್ ದಟ್, ಸೊ ಹಿ ಈಸ್ ಡಿಪೆಂಡೆಂಟ್ ಆನ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಆದ್ರೆ ಪರಮಾತ್ಮ ಯಾವ ಎಕ್ಸ್ಟರ್ನಲ್ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗೋದಿಲ್ಲ, ಅವನು ಪ್ರವರ್ತಕ ಪ್ರಕರ್ಷವಾಗಿ ಎಲ್ಲವನ್ನು ನಡೆಸುವವನು. ಒನ್ ಹೂ ಕಂಡಕ್ಟ್ಸ್ ಎವ್ರಿಥಿಂಗ್ ಆಸ್ ಅನ್ ಇಂಡಿಪೆಂಡೆಂಟ್ ಫೋರ್ಸ್, ಅದಕ್ಕೆ ಅವನು ಯುಗ ಪ್ರವರ್ತಕ. ಧರ್ಮ ಕರ್ಮಗಳಿಗೆ ಪ್ರವರ್ತಕ, ಅವನು ಯುಗಗಳಿಗೆ ಮಾತ್ರವೇ ಪ್ರವರ್ತಕ ಅಲ್ಲ, ಆ ಯುಗಗಳಿಗೆ ಧರ್ಮ ಕರ್ಮಗಳಿಗೂ ಪ್ರವರ್ತಕ. ಏನು ಧರ್ಮ ಅಂದ್ರೆ? ಕರ್ಮ ನಾವು ಯಾವಾಗಲೂ ಪ್ರಯೋಗ ಮಾಡ್ತಾ ಇದ್ದೀವಿ, ಧರ್ಮ ಕರ್ಮ ಅಂತೇಳಿ. ಧರ್ಮ ಅಂದ್ರೆ ಧಾರಣಾ ಧರ್ಮ, ಯಾವುದಾದರೆ ನಮಗೆ ಧಾರಣ ಸಪೋರ್ಟ್ ಅಂದ್ರೆ ಇದು ಧರ್ಮರಿ, ಇದು ಒಳ್ಳೆ ಕೆಲಸ, ಇದು ಅಧರ್ಮರಿ, ಇದು ಕೆಟ್ಟ ಕೆಲಸ ಅಂತ ಹೇಳ್ತೀವಿ ಪ್ರಯೋಗ. ಏನು ಧರ್ಮ? ಇದು ಒಳ್ಳೇದು ಅಂದ್ರೆ ಏನು? ಅದು ನಮ್ಮನ್ನು ಧಾರಣ ಮಾಡುತ್ತೆ. ಧಾರಣಾ ಧರ್ಮ ಅಂತೇಳಿ, ಇಲ್ಲ ಧರ್ಮೋ ರಕ್ಷತೆ ರಕ್ಷಿತ ಅಂತೇಳಿ. ಯಾವುದರನ್ನು ನಾವು ಕಾಪಾಡಿದರೆ ಅದು ನಮ್ಮನ್ನು ಕಾಪಾಡುತ್ತೋ ಅದು ಧರ್ಮ ಅಂತೇಳಿ. ದಟ್ ವಿಚ್ ಪ್ರೊಟೆಕ್ಟ್ಸ್ ಅಸ್ ಇಫ್ ವಿ ಫಾಲೋ ಇಟ್ ಅಂತ ಅದು ಧರ್ಮ. ಸೊ ಧಾರಣಾ ಧರ್ಮ, ನಾವು ಧಾರಣ ಮಾಡುವಂತಹದ್ದು ಅಂದ್ರೆ ನಾವು ಯಾವುದನ್ನು ಫಾಲೋ ಮಾಡಿದ್ರೆ ಅದು ನಮ್ಮನ್ನು ರಕ್ಷಣೆ ಮಾಡುತ್ತೋ ಅದು ಧರ್ಮ ಅಂತ ಕರೆಯಲ್ಪಡುತ್ತದೆ. ಅಂತಹ ಧರ್ಮವನ್ನು ಪರಮಾತ್ಮ ನಿಯಮನ ಮಾಡ್ತಾ ಇದ್ದಾನೆ. ಈ ಧರ್ಮವು ಅನಾದಿಯಾದ ಒಂದು ವಸ್ತುವು ಅಷ್ಟೇ ಅಲ್ಲದೆ ಅದೇ ವಿಧವಾಗಿ ಅನಾದಿಯಾದದ್ದು ಇನ್ನೊಂದು ವಸ್ತು ಕರ್ಮ. ಕರ್ಮ ಅಂದ್ರೆ ಏನು? ನಾವು ಎನಿ ಆಕ್ಷನ್ ಆಕ್ಟ್ಗೆ ಕರ್ಮ ಅಂತ ಕರಿತೀವಿ. ಅಷ್ಟೇ ಅಲ್ಲದೆ ಕರ್ಮ ಅಂದ್ರೆ ಕರ್ಮ ಅಂದ್ರೆ ಕರ್ ಅಂದ್ರೆ ಟ್ಯಾಕ್ಸ್ ಅಂತೇಳಿ. ನಾವು ಪರಮಾತ್ಮನಿಗೆ ಟ್ಯಾಕ್ಸ್ ಫಾರ್ಮ್ ನಲ್ಲಿ ಎಲ್ಲವನ್ನು ಪೇ ಮಾಡ್ತೀವಿ, ಆ ಕರದ ರೂಪದಲ್ಲಿ ಮೀಯತೆ ತಿಳಿಯಲ್ಪಡುವುದು ಅದು ಕರ್ಮ ಅಂತೇಳಿ. ಇಲ್ಲ ಕರ್ಮ ಅಂತೇಳಿ, ಕರ್ ಅಂದ್ರೆ ಮಾಡುವುದು, ನಾವು ಮಾಡುವುದರ ಮೂಲಕವಾಗಿ ನಮಗೆ ಯಾವ ಫಲ ಸಿಗಬೇಕು ಅದನ್ನು ನಿರ್ಣಯ ಮಾಡುವಂತಹದ್ದು ಕರಣಾತ್ ಮೀಯತೆ ಅಂತೇಳಿ. ಮಾಡುವುದರ ಮೂಲಕವಾಗಿ ನಮಗೆ ಏನು ಬರಬೇಕು ಅದನ್ನು ನಿರ್ಧಾರಣ ಮಾಡುವುದು ಕರ್ಮ ಅಂತೇಳಿ, ಅದಕ್ಕೆ ಕರ್ಮ ಅಂತೇಳಿ. ಸೊ ಇದು ಧರ್ಮ ಕರ್ಮ. ಈ ಧರ್ಮ ಕರ್ಮಗಳಿಗೇನು ಅವನೇ ಪ್ರವರ್ತಕ. ಸೊ ಹೀ ಓನ್ಲಿ ಕಂಟ್ರೋಲ್ಸ್ ಮ್ಯಾನೇಜಸ್ ಮೇಕ್ಸ್ ಇಟ್ ಗೋ. ಧರ್ಮ ಕರ್ಮಗಳು ನಡೆಯುವ ಹಾಗೆ ಮಾಡುವವನು ಅವನು. ಈ ವಿಧವಾಗಿ ಯುಗ ಪ್ರವರ್ತಕ, ಧರ್ಮ ಪ್ರವರ್ತಕ, ಧರ್ಮಕೃತ, ಕರ್ಮಕೃತ, ಯುಗಾಧಿಕೃತ, ಧರ್ಮಕೃತ, ಕರ್ಮಕೃತ ಅಂತೇಳಿ. ಅದಕ್ಕೆ ಪರಮಾತ್ಮ ಎಲ್ಲವನ್ನು ಮಾಡುವವನು, ಸೊ ಎಲ್ಲವನ್ನು ನಿಯಮನ ಮಾಡುವವನು ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಯುಗ ಪ್ರವರ್ತಕ, ಧರ್ಮ ಪ್ರವರ್ತಕ, ಕರ್ಮ ಪ್ರವರ್ತಕ, ಈ ಎಲ್ಲದರಿಗೂ ಪ್ರವರ್ತಕನಾಗಿರುವಂತಹ ನಾಲ್ಕು ರೂಪಗಳು ವಾಸುದೇವಾದಿ ಈರೆರಡು ರೂಪ. ಈರು ಎರಡು ಅಂದ್ರೆ ಎರಡು, ಟೂ ಟೈಮ್ಸ್ ಟು ಫೋರ್. ಸೊ ವಾಸುದೇವಾದಿ ನಾಲ್ಕು ರೂಪಗಳು. ಏನು ವಾಸುದೇವಾದಿ? ನಾವು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಈ ವಿಧವಾಗಿ ನಾಲ್ಕು ರೂಪಗಳನ್ನು ಹೇಳ್ತಾ ಇದ್ದಾರೆ. ಈ ನಾಲ್ಕು ರೂಪಗಳಲ್ಲಿ, ನಾಲ್ಕು ಯುಗಗಳಲ್ಲಿ ಅಂದ್ರೆ ಒಂದೊಂದು ಯುಗದಲ್ಲಿಯೂ ಕೂಡ ಒಂದೊಂದು ರೂಪದಿಂದ ಪರಮಾತ್ಮ ನಿಯಮನ ಮಾಡ್ತಾ ಇದ್ದಾನೆ. ಏನು? ಕೃತಯುಗದಲ್ಲಿ ವಾಸುದೇವ ರೂಪ, ತ್ರೇತಾಯುಗದಲ್ಲಿ ಸಂಕರ್ಷಣ ರೂಪ, ದ್ವಾಪರ ಯುಗಕ್ಕೆ ಪ್ರದ್ಯುಮ್ನ ರೂಪ, ಕಲಿಯುಗಕ್ಕೆ ಪ್ರವರ್ತಕನಾದವನು ಅನಿರುದ್ಧ ರೂಪ. ಈ ವಿಧವಾಗಿ ಒಂದೊಂದು ಯುಗಕ್ಕೆ ಒಂದೊಂದು ರೂಪದಿಂದ ಪ್ರವರ್ತಕನಾಗಿದ್ದಾನೆ ಪರಮಾತ್ಮ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಕೃತಯುಗಕ್ಕೆ ವಾಸುದೇವ ನಾಮಕ ಪರಮಾತ್ಮ ನಿಯಾಮಕನು, ಇಲ್ಲಿ ಪ್ರವರ್ತಕನು. ತ್ರೇತಾಯುಗಕ್ಕೆ ಸಂಕರ್ಷಣ ನಾಮಕ ಪರಮಾತ್ಮ ನಿಯಾಮಕನು, ಪ್ರವರ್ತಕನು. ದ್ವಾಪರ ಯುಗಕ್ಕೆ ಪ್ರದ್ಯುಮ್ನ ನಾಮಕ ಪರಮಾತ್ಮ ನಿಯಾಮಕನು, ಪ್ರವರ್ತಕನು. ಕಲಿಯುಗಕ್ಕೆ ಅನಿರುದ್ಧ ನಾಮಕ ಪರಮಾತ್ಮ ನಿಯಾಮಕನು ಪ್ರವರ್ತಕನು ಆಗಿದ್ದಾನೆ. ಈ ನಾಲ್ಕು ರೂಪಗಳಿಗೆ ನಾಲ್ಕು ಯುಗಗಳಿಗೆ ಇದೆ ಅಂತೇಳಿ. ಅದೇ ವಿಧವಾಗಿ ಧರ್ಮಗಳು ಕರ್ಮಗಳು ಇವಕ್ಕೂ ಕೂಡ ಪರಮಾತ್ಮ ನಿಯಾಮಕನಾಗಿದ್ದಾನೆ, ಅವನ್ನು ತಾನು ನಡೆಸ್ತಾ ಇದ್ದಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಈ ಇದನ್ನು ಸೊ ಹೇಗೆ ಅಂದ್ರೆ ಈರೆರಡು ರೂಪ ತೆಗೆದುಕೊಂಡು ಯುಗಾದಿ ಕುರಿತು ತಾ ಯುಗ ಪ್ರವರ್ತಕ ಎನಿಸಿ ಧರ್ಮ ಪ್ರಕಟಕನು ತಾನಾಗಿ ಭಕ್ತರಿಗೆ ಇವ ಸಂಪದವ. ತಾನು ಪರಮಾತ್ಮ ತೆಗೆದುಕೊಂಡು ಸ್ವೀಕಾರ ಅಂದ್ರೆ ಪರಮಾತ್ಮ ತೆಗೆದುಕೊಂಡು ಅಂತ ಹೇಳಿದ್ದಾರೆ ಪ್ರಯಾಗ. ಅಂದ್ರೆ ಪರಮಾತ್ಮನಿಗೆ ಆ ನಾಲ್ಕು ರೂಪಗಳನ್ನು ಬೇರೆ ಯಾರು ಕೊಟ್ಟಿಲ್ಲ, ಅವನು ತಾನೇ. ಅದಕ್ಕೆ ತದಾತ್ಮಾನಂ ಸುಜಾಮ್ಯಹಂ ಅಂತೇಳಿ ಪರಮಾತ್ಮ ನಾನು ಹುಟ್ಟತೀನಿ ಅಂತ ಹೇಳಿ ನನ್ನನ್ನು ನಾನೇ ಹುಟ್ಟಿಸ್ಕೊಳ್ತೀನಿ ಅಂದ್ರೆ ಪರಮಾತ್ಮನನ್ನು ಹುಟ್ಟೋ ಹಾಂಗ್ ಮಾಡೋರು ಯಾರಿಲ್ಲ. ಪರಮಾತ್ಮನ ರೂಪಗಳು ಬರೋ ಹಾಂಗ್ ಯಾರು ಮಾಡೋದಿಲ್ಲ. ತಾನೇ ಆ ರೂಪಗಳನ್ನು ಯಾವಾಗ ಬೇಕು ಅವಾಗ ಸ್ವೀಕಾರ ಮಾಡ್ತಾನೆ, ಯಾವಾಗ ಬೇಡೋ ಅವಾಗ ಅದು ಅಂತರ್ಧಾನವಾಗೋ ಹಾಂಗ್ ಮಾಡ್ತಾನೆ, ಅಂತರ್ನಿಹಿತ ಮಾಡ್ತಾನೆ. ಈ ವಿಧವಾಗಿ ಪರಮಾತ್ಮ ತಾನು ರೂಪಗಳನ್ನು ತೆಗೆದುಕೊಂಡು ಯುಗಾದಿ ಕೃತ್ ತಾ ಯುಗ ಪ್ರವರ್ತಕ, ಯುಗಾದಿ ಕೃತ್ ಅಂತ ಕರೆಯಲ್ಪಡುವಂತಹ ಪರಮಾತ್ಮ, ವಿಷ್ಣು ಸಹಸ್ರನಾಮದಲ್ಲಿ ಬರುವ ಹೆಸರು ಯುಗಾದಿ ಕೃತ್, ತಾನು ಯುಗ ಪ್ರವರ್ತಕನೂ ಎನಿಸಿ ಯುಗ ಪ್ರವರ್ತಕ ಅಂತ ಕರೆಯಲ್ಪಡುತ್ತಾ ಧರ್ಮ ಪ್ರಘಟಕನು ತಾನಾಗಿ. ಇಲ್ಲಿ ಪ್ರಘಟಕ ಮತ್ತು ಹೇಳಿದ್ದಾರೆ, ಪ್ರವರ್ತಕ ಅಂತ ಹೇಳಿದ್ದಾನೆ, ಪ್ರಘಟಕ. ಘಟನಾ ಅಂದ್ರೆ ಏನು? ದಟ್ ವಿಚ್ ಹ್ಯಾಪನ್ಸ್, ಇಲ್ಲಿ ನಡೆಸುವುದು ಅಂತ ಹೇಳಿದೀವಿ. ಇಲ್ಲಿ ದಟ್ ವಿಚ್ ಹ್ಯಾಪನ್ಸ್ ಆಗೋದು ಏನಂದ್ರೆ ಯಾ ಧರ್ಮ, ಇದು ಧರ್ಮ ಆಗತ್ತೆ ರೀ, ಈ ಧರ್ಮ ಆಗೋದಿಲ್ಲ, ಇದು ನಡೆಯುತ್ತೆ ಇದು ನಡೆಯ ಸೊ ನಡೆಯೋ ಆಗೋದು ದಟ್ ವಿಚ್ ಹ್ಯಾಪನ್ಸ್. ಅವನ ಅಘಟನ ಘಟನಾಪಟು ಅಂತ ಹೇಳ್ತೀವಿ ಪರಮಾತ್ಮನಿಗೆ. ಘಟನಾ ಅಂದ್ರೆ ದಟ್ ವಿಚ್ ಹ್ಯಾಪನ್ಸ್, ಘಟಕ ಅಂದ್ರೆ ಒನ್ ಹೂ ಮೇಕ್ಸ್ ಇಟ್ ಹ್ಯಾಪನ್, ಪ್ರಘಟಕ ಅಂದ್ರೆ ಒನ್ ಹೂ ಮೇಕ್ಸ್ ಥಿಂಗ್ಸ್ ಹ್ಯಾಪನ್ ಇಂಡಿಪೆಂಡೆಂಟ್ಲಿ. ಪ್ರಕರ್ಷೇನ ಘಟಕ, ಯಾರಾದರೆ ತಾನೇ ಸ್ವಯಂ ಸ್ವತಃ ಸ್ವತಂತ್ರನಾಗಿ ಘಟಿಸುವಂತೆ ಮಾಡುತ್ತಾನೋ ಅವನು ಪ್ರಘಟಕ. ಸೊ ಇದುವಾಗಿ ಧರ್ಮ ಪ್ರಘಟಕನು ತಾನಾಗಿ ಪರಮಾತ್ಮ, ಯುಗ ಪ್ರವರ್ತಕನು ಧರ್ಮ ಪ್ರಘಟಕನು ತಾನೇ ಆಗಿ ಭಕ್ತರಿಗೆ ಈವ ಸಂಪದನು, ಭಕ್ತರಿಗೆ ಸಂಪತ್ತನ್ನು. ಅಂದ್ರೆ ಇಲ್ಲಿ ಸಂಪತ್ತು ಅಂದ್ರೆ ನಾಟ್ ಓನ್ಲಿ ಮೆಟೀರಿಯಲ್ ಪ್ರಾಸ್ಪರ್ಟಿ, ಮೆಟೀರಿಯಲ್ ಪ್ರಾಸ್ಪರ್ಟಿ ಕೊಡುವವನು ಅವನೇ, ಆದರೆ ಮೋರ್ ದನ್ ದಟ್ ಜ್ಞಾನ ಸಂಪತ್ತನ್ನು ಅವನೇ ಕೊಡ್ತಾನೆ. ನಮಗೆ ಮೋಕ್ಷಕ್ಕೆ ಬೇಕಾದ ಜ್ಞಾನ ಸಂಪತ್ತು ಕೊಡುವವನು ಅವನೇ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ನಾಟ್ ಓನ್ಲಿ ಹಿ ಗಿವ್ಸ್ ಮೆಟೀರಿಯಲ್ ಪ್ರಾಸ್ಪರ್ಟಿ ಬಟ್ ಹಿ ಆಲ್ಸೋ ಗಿವ್ಸ್ ನಾಲೆಡ್ಜ್ ಟು ಆಲ್ ದ ಡಿಸರ್ವಿಂಗ್ ಒನ್ಸ್ ಅಂತ ಹೇಳ್ತಾ ಇದ್ದಾರೆ. ಇದು ಹೇಳಿದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಸೊ ಇಲ್ಲಿ ನಾವು ಕಾಲ ನಿಯಾಮಕತ್ವ ಪರಮಾತ್ಮನ ರೂಪ, ಜಾಮಜಾಮಕ ಐದು ಜಾಮಗಳಿಗೆ ನಿಯಾಮಕ ರೂಪ, ನಾಲ್ಕು ಯುಗಗಳಿಗೆ ನಿಯಾಮಕ ರೂಪಗಳಾದ ಪರಮಾತ್ಮನ ರೂಪಗಳನ್ನು ನೋಡಿದ್ದೀವಿ. ಕಾಲ ಪ್ರವರ್ತಕ, ಕಾಲ ನಿವರ್ತಕ, ಕಾಲಾತೀತತಿ, ಕಾಲಜ್ಞ ಅಂತ ಹೇಳಿ ನಾವೆಲ್ಲ ಹೇಳಿದಂಗೆ ಇವೆಲ್ಲ ಅದಕ್ಕೆ ಇದಕ್ಕೆ ನೋಡ್ರಿ ಲಿಂಕ್. ಸೊ ಪರಮಾತ್ಮ ಕಾಲ ಪ್ರವರ್ತಕ, ಕಾಲ ನಿವರ್ತಕ, ಕಾಲಾತೀತ ಇವೆಲ್ಲ. ಸೊ ಏನು ಕಾಲ ಪ್ರವರ್ತಕ, ಕಾಲ ನಿವರ್ತಕ, ಇದು ನಾವು ಪದ್ಯ ದಾಸ ಪದದಲ್ಲಿ ಹೇಳ್ತೀವಿ. ಏನು ಆ ಶಬ್ದಕ್ಕೆ ಕಾಲ ಪ್ರವರ್ತಕ ನೋಡಿದ್ದು, ಕಾಲ ಪ್ರವರ್ತಕ ಅಂದ್ರೆ ಕಾಲ ಪ್ರವರ್ತಿಸುವಂತೆ, ದಟ್ ಮೀನ್ಸ್ ದ ಟೈಮ್. ಸಿ ದ ಟೈಮ್ ಕ್ಯಾನ್ ಬಿ ಜಸ್ಟ್ ಸ್ಟ್ಯಾಟಿಕ್, ಏನು ಮೂವ್ ಆಗದೇ ಇರಬಹುದು, ಆದ್ರೆ ಟೈಮ್ ಮೂವ್ ಆಗ್ತಾ ಇರುತ್ತೆ, ಟೈಮ್ ಕೀಪ್ಸ್ ಪ್ಯಾಸಿಂಗ್ ಬೈ. ಯಾಕೆಂದ್ರೆ ಪರಮಾತ್ಮ ಮೂವ್ ಆಗುವಂಗ್ ಮಾಡ್ತಾನೆ, ಹೀ ಮೇಕ್ಸ್ ದ ಟೈಮ್ ಪ್ಯಾಸ್, ಇಫ್ ಹಿ ಡಸಂಟ್ ಲೈಕ್ ದ ಟೈಮ್ ಸ್ಟಾಪ್ಸ್. ಸೊ ಅವನೇ ಟೈಮ್ ಪಾಸ್ ಆಗ ನಮ್ಗೇನು ವಿತೌಟ್ ಎನಿ ಆಫ್ ಅವರ್ ಎಫರ್ಟ್ ದ ಟೈಮ್ ಕೀಪ್ಸ್ ಗೋಯಿಂಗ್. ಯಾಕೆ ಅಂದ್ರೆ ಪರಮಾತ್ಮ ಇಚ್ಛೆ ಮಾಡಿದ್ದಾನೆ, ಅವನು ಟೈಮ್ ಹೋಗ್ಬೇಕು ಅಂತ ಇಚ್ಛೆ ಮಾಡಿದ್ರೆ ಟೈಮ್ ಹೋಗುತ್ತೆ. ಸೊ ಅದಕ್ಕೆ ಕಾಲ ಪ್ರವರ್ತಕ, ಕಾಲ ನಿವರ್ತಕ ಅಂದ್ರೆ ಯಾವಾಗ ಪ್ರಳಯ ಕಾಲದಲ್ಲಿ ಟೈಮ್ ಹೋಗ್ತಾ ಇದೋ ಇಲ್ಲೋ ಏನು ಕಾಲ ನಿವರ್ತಕ. ಕಾಲ ನಿವರ್ತಕ ಅಂದ್ರೆ ಎಲ್ಲ ಟೈಮ್ ಒಂದು ಒಂದು ಆಸ್ ಇಫ್ ಇಟ್ ಇಸ್ ನಾಟ್ ಮೂವಿಂಗ್ ಅನ್ನೋ ಹಾಂಗ್ ಅಂದ್ರೆ ಸೃಷ್ಟಿಕ ಎಲ್ಲಾ ಕಾರ್ಯಗಳನ್ನು ಉಪಸಂಹಾರ ಮಾಡಿಬಿಟ್ಟು ಪ್ರಳಯ ಕಾಲದಲ್ಲಿ ಕೂಡ ಟೈಮ್ ಕೀಪ್ಸ್ ಪ್ಯಾಸಿಂಗ್ ಬೈ, ಬಟ್ ನೋ ಆಕ್ಟಿವಿಟೀಸ್ ಆರ್ ಗೋಯಿಂಗ್ ಆನ್, ಎಲ್ಲಾ ಆಕ್ಟಿವಿಟೀಸ್ ಉಪಸಂಹಾರ ಮಾಡಿಬಿಡ್ತಾನೆ. ಸೊ ಅಂತಹ ಕಾಲ ನಿವರ್ತಕ, ಸೊ ಆಸ್ ಇಫ್ ದ ಟೈಮ್ ಇಸ್ ನಾಟ್ ಮೂವಿಂಗ್ ಅನ್ನೋ ಹಾಂಗ್ ಒಂದು ಭಾವನೆಯನ್ನು ಕೊಟ್ಟು ಕಾಲ ನಿವರ್ತಕನಾಗಿ ಅವನೇ ಇರ್ತಾನೆ. ಅದಕ್ಕೆ ಅವನು ಆದ್ರೆ ಮೇ ಬಿ ದ ಟೈಮ್ ಗೋಸ್ ವಿತೌಟ್ ಹಿಸ್ ಎಫರ್ಟ್ ಆಲ್ಸೋ, ಮೇ ಬಿ ಈವನ್ ಇಫ್ ಗಾಡ್ ಡಸಂಟ್ ಡೂ ಎನಿಥಿಂಗ್ ದ ಟೈಮ್ ಸ್ಟಿಲ್ ಗೋಸ್ ಅಂತ ಯಾರಿಗೆನ ಸಂದೇಹ ಬಂದ್ರೆ ಅದಕ್ಕೆ ಅದು ಹಾಗಿಲ್ಲ, ಅವನು ಕಾಲ ಅವನ ವಶದಲ್ಲೇ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಕಾಲ ಯಾವಾಗಲೂ ಅವನ ವಶದಲ್ಲೇ ಇದೆ. ಸರಿ, ಕಾಲ ಅವನ ವಶದಲ್ಲಿ ಇದೆ ಅಂದ್ರೆ ಅವನು ಕಾಲಕ್ಕೆ ಮೀರಿ ನಿಂತಿದ್ದಾನೋ ಇಲ್ಲವೋ ಅನ್ನೋ ಸಂದೇಹ ಬಂದ್ರೆ ಅದಕ್ಕೆ ಕಾಲಾತೀತ ಅಂತ ಹೇಳಿದ್ದಾರೆ. ಕಾಲಾತೀತ ಅಂದ್ರೆ ಅವನು ಎಲ್ಲಾ ಕಾಲಕ್ಕೂ ಅತೀತನಾಗಿದ್ದಾನೆ. ದಟ್ ಮೀನ್ಸ್ ದ ಟೈಮ್ ಡಸ್ ನಾಟ್ ಹ್ಯಾವ್ ಎನಿ ಕಂಟ್ರೋಲ್ ಓವರ್ ಹಿಮ್. ಹೀ ಅವನು ಟೈಮ್ನ ಕಂಟ್ರೋಲ್ ಮಾಡಿದಂಗೆ ಟೈಮ್ ಅವನನ್ನು ಕಂಟ್ರೋಲ್ ಮಾಡುತ್ತಾ ಅಂತ ಯಾರಿಗೆನ್ನ ಸಂದೇಹ ಬಂದ್ರೆ ಇಲ್ಲ, ಟೈಮ್ ಅವನನ್ನು ಕಂಟ್ರೋಲ್ ಮಾಡೋದಿಲ್ಲ. ಯಾಕನ್ನು ಕಾಲಾತೀತ, ಅತೀತ ಅಂದ್ರೆ ಮೀರಿ ನಿಂತವನು, ಕಾಲವನ್ನು ಮೀರಿ ನಿಂತವನಕ್ಕೋಸ್ಕರ ಅವನು ಕಾಲಾತೀತ ಅಂತ ಹೇಳಿ ಪರಮಾತ್ಮನ ಕರೀತಾರೆ. ತ್ರಿಕಾಲಜ್ಞ ಆದ್ರೆ ಅವನು ಎಲ್ಲಾ ಕಾಲದಲ್ಲಿಯೂ ಪಾಸ್ಟ್ ಪ್ರೆಸೆಂಟ್ ಅಂಡ್ ಫ್ಯೂಚರ್ ಮೂರು ಕಾಲದಲ್ಲಿಯೂ ನಡೆಯುವ ಎಲ್ಲ ವಿಷಯಗಳು ಅಂದ್ರೆ ಆಫ್ಟರ್ ಟ್ರಿಲಿಯನ್ ಇಯರ್ಸ್ ಏನಾಗುತ್ತೆ ಅಂತ ಅವನ್ ಗೊತ್ತು, ಟ್ರಿಲಿಯನ್ ಇಯರ್ಸ್ ಕಳೆಗೆ ಏನಾಯ್ತು ಅವನ್ ಗೊತ್ತು. ಸೊ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಏನು ನಡೀತು, ಏನು ನಡಿಲಕ್ಕಿದೆ ಅನ್ನುವ ಸಮಸ್ತವೂ ಅವನ ಜ್ಞಾನದಲ್ಲಿದೆ. ಅದಕ್ಕೆ ಅವನು ತ್ರಿಕಾಲಜ್ಞ ಅಂದ್ರೆ ಮೂರು ಕಾಲದಲ್ಲಿ ಎಲ್ಲಾ ದೇಶಗಳಲ್ಲಿ ಎಲ್ಲಾ ಪ್ರದೇಶಗಳಲ್ಲಿ ನಡೆಯುವ ಸಮಸ್ತ ವಿಷಯಗಳು ತಿಳಿದವನು ಅವನು. ತ್ರಿಕಾಲಜ್ಞ, ಮೂರು ಕಾಲಗಳನ್ನು ಪೂರ್ತಿಯಾಗಿ ತಿಳಿದವನವನು. ಸೊ ಪೂರ್ಣ ತ್ರಿಕಾಲಜ್ಞನಾಗಿದ್ದಾನೆ ಪರಮಾತ್ಮ ಅಂತ ಹೇಳಿ ಈ ವಿಧವಾಗಿ ಕಾಲನಿಯಾಮಕ ಪರಮಾತ್ಮನ ರೂಪಗಳನ್ನು ಹೇಳಿದ್ದಾರೆ. ಆ ಕಾಲನಿಯಾಮಕತ್ವವನ್ನು ಹೇಳಿದ ಮೇಲೆ ನಮ್ಮ ಶರೀರದಲ್ಲಿ ಕೂಡ ಇರುವ ಪರಮಾತ್ಮನ ರೂಪಗಳನ್ನು ನಾವು ಧ್ಯಾನ ಮಾಡಬೇಕು ಅನ್ನೋದು ಹೇಳ್ತಾ ಇದ್ದಾರೆ ಇಲ್ಲಿ. ಏನಂದ್ರೆ, ತಲೆಯೊಳು ಇಹ ನಾರಾಯಣನು, ಗಂಟಲಡಿ ಒಡಲಲು ವಾಸುದೇವನು, ಬಲದಲ್ಲಿ ಇಹ ಪ್ರದ್ಯುಮ್ನ, ಎಡಭಾಗದಲ್ಲಿ ಅನಿರುದ್ಧ, ಕೆಳಗಿನ್ ಅಂಗದಿ ಸಂಕರ್ಷ್ಣನು, ತಿಳಿದು ಈ ಪರಿ ಸಕಲ ದೇಹಗಳ ಒಳಗೆ ಪಂಚಾತ್ಮಕನ ರೂಪವ ನೋಡಿಕೊಂಡಾಡು. ಇಲ್ಲಿ ಏನಂದ್ರೆ ಪಾಠಾಂತರ ಕೆಲವು ಪುಸ್ತಕಗಳನ್ನು ಏನು ಹಾಕಿದ್ದಾರೆ ಅಂದ್ರೆ ಗಂಟಲೆಡೆ ಒಡರುಳು ಅಂತ ಹೇಳಿ ಹಾಕಿದ್ದಾರೆ. ಕೆಲವು ಪುಸ್ತಕಗಳಲ್ಲಿ ಗಂಟಲ ಅಡಿ ಒಡರುಳು ಅಂತ ಹೇಳಿ ಹಾಕಿದ್ದಾರೆ. ಎರಡು ತಗೋಬಹುದು, ಎರಡಕ್ಕೆ ಎರಡು ವಿಧವಾದ ಇಂಟರ್ಪ್ರಿಟೇಷನ್. ಸೊ ಬೋತ್ ಆಕ್ಚುಲಿ ಫೈನಲಿ ಮೀನ್ಸ್ ದ ಸೇಮ್ ಥಿಂಗ್. ಎರಡು ಅಪ್ರೋಚಸ್ ಅಷ್ಟೇ, ಎರಡು ಅಪ್ರೋಚಸ್ ಅನ್ನು ಕೊಡುತ್ತೆ. ಸೊ ಎರಡು ಪಾಠಗಳನ್ನು ನೋಡೋಣ ಹೇಗೆ ಬರುತ್ತೆ ಅಂತೇಳಿ. ಇಲ್ಲಿ ಪರಮಾತ್ಮನ ಐದು ಪಂಚಸಾಮದಲ್ಲಿ ಪಂಚಸಾಮಾತ್ಮಕ ರೂಪನ ಪರಮಾತ್ಮನ ಪಂಚಸಾಮ ಉಪಾಸನೆ ಮಾಡಿದ ಮೇಲೆ ಆ ಪಂಚಸಾಮ ರೂಪಗಳಲ್ಲಿ ಬರುವಂತಹ ಪಂಚರೂಪಗಳನ್ನು ಮತ್ತು ಇಲ್ಲಿ ಕೂಡ ಆಯ್ದು ರೂಪಗಳು ನಮ್ಮ ಶರೀರದಲ್ಲಿ ಹೇಗಿರುತ್ತೆ, ಎಲ್ಲೆಲ್ಲಿ ಇರುತ್ತೆ ಅನ್ನೋದು ಹೇಳ್ತಾ ಇದ್ದಾರೆ. ತಲೆಯೊಳು ಇಹ ನಾರಾಯಣನು, ನಾರಾಯಣ ರೂಪಿ ಪರಮಾತ್ಮ ಪ್ರತಿಯೊಂದು ಜೀವದ ತಲೆಯೊಳಗೆ ಇದ್ದಾನೆ ಪರಮಾತ್ಮ. ಅಂದ್ರೆ ಹೆಡ್ನಲ್ಲಿರುವ ಪರಮಾತ್ಮನ ರೂಪ ನಾರಾಯಣ ರೂಪ ಪರಮಾತ್ಮ ಇದ್ದಾನೆ. ಗಂಟಲಡಿ ಒಡಲೊಳು ಅಂತೇಳಿ, ಗಂಟಲಡಿ ಇಲ್ಲಿ ಗಂಟಲು ಅಂದ್ರೆ ಗಂಟ್ಲು ಕುತ್ತಿಗೆ, ಅದಕ್ಕೆ ಗಂಟಲು ಅಂದ್ರೆ, ಗಂಟಲು ಅಂದ್ರೆ ಗಂಟ್ಲು ಅಂತೇಳಿ. ಗಂಟಲು ಅಡಿ ಒಡಲು, ಅಡಿ ಅಂದ್ರೆ ಅಡಿ ಅಂದ್ರೆ ಕಳಗೆ. ಗಂಟಲ ಅಡಿ ಒಡಲು, ಒಡಲು ಅಂದ್ರೆ ಶರೀರ, ಒಡಲು ಓಳು ಅಂದ್ರೆ ಶರೀರದ ಒಳಗೆ. ಗಂಟಲ ಅಡಿ ಒಡಲು ಅಂದ್ರೆ ಕುತ್ತಿಗೆ, ಕುತ್ತಿಗೆ ಕಳಗಿರುವಂತಹ ಶರೀರ ಭಾಗ ಯಾವುದು, ಚೆಸ್ಟ್ ಅಂಡ್ ಸ್ಟಮಕ್. ಸೊ ಈ ಟ್ರಂಕ್ ಪೋರ್ಷನ್ ಯಾವ್ದಿದೆ ಆ ಟ್ರಂಕ್ ಪೋರ್ಷನ್, ದ ನೆಕ್ ಅಂಡ್ ದ ಟ್ರಂಕ್ ಪೋರ್ಷನ್. ಗಂಟಲ ಅಡಿ ಒಡಲೊಳು ಅಂದ್ರೆ ದ ನೆಕ್ ಅಂಡ್ ದ ಟ್ರಂಕ್ ಪೋರ್ಷನ್ ಅಂತೇಳಿ. ಗಂಟಲು ಗಂಟ್ಲು ಅಡಿ ಕಳಗಿರುವಂತಹ ಒಡಲು ಶರೀರದ ಒಳು ಒಳಗೆ ಅನ್ನೋದು ಒಂದು ಪಾಠ. ಇನ್ನೊಂದು ಪಾಠ ಏನಂದ್ರೆ ಗಂಟಲೆಡೆ ಒಡಲೊಳು, ಎಡೆ ಅಂದ್ರೆ ಎಡ ಅಂದ್ರೆ ಎಡ ಅಂದ್ರೆ ಸ್ಥಳ. ಸೊ ಗಂಟಲೆಡೆ ಅಂದ್ರೆ ಗಂಟ್ಲಿನ ಸ್ಥಳ. ಸೊ ದಟ್ ಮೀನ್ಸ್ ಕುತ್ತಿಗೆ, ಗಂಟಲೆಡೆ ಅಂದ್ರೆ ಗಂಟ್ಲ ಎಡೆ, ಗಂಟ್ಲ ಸ್ಥಳ. ಸೊ ಕುತ್ತಿಗೆಯ ಸ್ಥಳ ಒಂದು. ಓಡಲೊಳು, ಓಡಲು ಅಂದ್ರೆ ಆ ಕುತ್ತಿಗೆ ಕಳಗಿರುವಂತಹ ಓಡಲು ಅಂದ್ರೆ ಶರೀರ ಭಾಗ, ಶರೀರದ ಮೇನ್ ಬಾಡಿ ಪೋರ್ಷನ್, ಅದು ಯಾವುದು, ಚೆಸ್ಟ್ ಅಂಡ್ ದ ಸ್ಟಮಕ್. ಸೊ ದ ಟ್ರಂಕ್ ಅಂಡ್ ದ, ಸೊ ಬೇಸಿಕ್ ಆಗಿ ಒಟ್ಟಿಗೆ ಯಾವ ಪಾಠ ತಗೊಂಡ್ರು ಕೂಡ ದ ನೆಕ್ ಪೋರ್ಷನ್ ಅಂಡ್ ದ ಟ್ರಂಕ್ ಪೋರ್ಷನ್, ಈ ಇದರ ಒಳಗಿರುವ ಪರಮಾತ್ಮನ ರೂಪ ಯಾವುದಂದ್ರೆ ವಾಸುದೇವ. ವಾಸುದೇವ ನಾಮಕ ಪರಮಾತ್ಮ ಈ ನೆಕ್ ಅಂಡ್ ದ ಟ್ರಂಕ್ ಪೋರ್ಷನ್ ಅಲ್ಲಿ ವಾಸುದೇವ ನಾಮಕ ಪರಮಾತ್ಮ ಇದ್ದಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಆಮೇಲೆ ಬಲದಲ್ಲಿ ಇಹ ಪ್ರದ್ಯುಮ್ನ, ಬಲದಲ್ಲಿ ರೈಟ್ ಸೈಡ್ ನಲ್ಲಿ ಪ್ರದ್ಯುಮ್ನ ನಾಮಕ ಪರಮಾತ್ಮ ಇದ್ದಾನೆ. ಎಡಭಾಗದಲ್ಲಿ ಅನಿರುದ್ಧ, ಲೆಫ್ಟ್ ಸೈಡ್ ಅಲ್ಲಿ ಅನಿರುದ್ಧ ನಾಮಕ ಪರಮಾತ್ಮ ಇದ್ದಾನೆ. ಇದಾದ ಮೇಲೆ ಕೆಳಗಿನ ಅಂಗದಿ ಸಂಕರ್ಷಣನ, ಕೆಳಗಿನ ಅಂಗ ಕೆಳಗಿನ ದ ಬಾಟಮ್ ಪಾರ್ಟ್ ಆಫ್ ದ ಬಾಡಿ ಅಂದ್ರೆ ನಮ್ಮ ಟೊಂಕ ಇಲ್ಲಿ ಸ್ಟಮಕ್ ಅಂತ ಹೇಳಿದ್ದೇವಲ್ಲ ಹೊಟ್ಟೆವರೆಗೂ, ದ ಟ್ರಂಕ್ ಪೋರ್ಷನ್ ಕಳಗಿರುವಂತಹ ಅಂದ್ರೆ ನಮ್ಮ ಕಟಿಸ್ಥಳದಿಂದ ಪಾದದ ವರೆಗಿರುವಂತಹ ದ ಲೋಯರ್ ಪೋರ್ಷನ್ ಆಫ್ ದ ಬಾಡಿ, ದ ಲೆಗ್ಸ್ ಫೀಟ್ ಅವೆಲ್ಲ. ಸೊ ಇದೆಲ್ಲವೂ ಕೂಡ ದ ಬಾಟಮ್ ಪೋರ್ಷನ್ ಇವೆಲ್ಲ ಕೂಡ ಇದರಲ್ಲಿರುವ ಪರಮಾತ್ಮ ರೂಪ ಸಂಕರ್ಷಣ ನಾಮಕ ಪರಮಾತ್ಮ. ಸೊ ಈ ವಿಧವಾಗಿ ಈ ಐದು ರೂಪಗಳ ನಾವು ನಮ್ಮ ಶರೀರದಲ್ಲಿ ಅನುಸಂಧಾನ ಮಾಡ್ಕೋಬೇಕು. ಪರಮಾತ್ಮ ಅಂದ್ರೆ ಇದರ ಒಳ್ಳೆ ಪ್ರತಿಯೊಂದು ಜೀವದ ಒಳಗೂ ಪ್ರತಿಯೊಂದು ಶರೀರದ ಒಳಗೂ ಇದ್ದು ಪರಮಾತ್ಮ ಈ ಐದು ಸ್ಥಾನಗಳಲ್ಲಿ ಇದ್ದು ಆಯಾ ಶರೀರವನ್ನು ತಾನು ನಿಯಮನ ಮಾಡ್ತಾ ಕಂಟ್ರೋಲ್ ಮಾಡ್ತಾ ಇರ್ತಾನೆ. ಈ ಐದು ಪರಮಾತ್ಮನ ರೂಪಗಳನ್ನು ತಿಳಿದು ತಿಳುಕೊಂಡು ಈ ಪರಿ ಈ ವಿಧವಾಗಿ ಸಕಲ ದೇಹಗಳ ಒಳಗೆ ಪಂಚಾತ್ಮಕನ ರೂಪವ, ಸಕಲ ದೇಹಗಳ ಒಳಗೆ ಅದಕ್ಕೆ ಹೇಳ್ತಾ ಇದೆ ಈ ಪರಿ ಈ ವಿಧವಾಗಿ ಸಕಲ ದೇಹಗಳ. ಸೊ ಇಟ್ಸ್ ನಾಟ್ ಜಸ್ಟ್ ಸಮ್ ಬಾಡೀಸ್ ಅಲ್ಲ, ಎವ್ರಿ ಬಾಡಿ ಎಲ್ಲಾ ಶರೀರದ ಒಳಗೆ ಕೂಡ ಪರಮಾತ್ಮನ ಈ ಪಂಚಾತ್ಮಕನ ರೂಪವ. ಈ ಪ್ರಪಂಚದಲ್ಲಿ ಸಮಸ್ತ ಜೀವರಾಶಿಗಳು ಯಾವುದಿದೋ ಆ ಸಮಸ್ತ ಜೀವರಾಶಿಗಳ ಸಮಸ್ತ ದೇಹಗಳ ಒಳಗೆ ಕೂಡ ಅಂದ್ರೆ ಇಟ್ಸ್ ನಾಟ್ ಓನ್ಲಿ ಹ್ಯೂಮನ್ ಬಾಡೀಸ್ ಮಾತ್ರವೇ ಅಲ್ಲ, ಈವನ್ ದೇವತೆಗಳ ದೇಹದಲ್ಲಿ ಕೂಡ ಎಲ್ಲಾ ದೇಹಗಳ ಒಳಗೆ ಕೂಡ ಪಂಚಾತ್ಮಕನ ರೂಪವ ನೋಡಿಕೊಂಡಾಡು. ಈ ಪರಮಾತ್ಮನ ಐದು ರೂಪಗಳನ್ನು ನೋಡು ಕೊಂಡಾಡು, ನಾವು ಆ ಪರಮಾತ್ಮನ ರೂಪಗಳನ್ನು ಧ್ಯಾನ ಮಾಡಬೇಕು, ಕೊಂಡಾಡಬೇಕು, ಸ್ತೋತ್ರ ಮಾಡಬೇಕು ಅಂತೇಳಿ. ನೋಡಬೇಕಂದ್ರೆ ಏನು, ಆ ಪರಮಾತ್ಮನ ರೂಪಗಳನ್ನು ಧ್ಯಾನ ಮಾಡಬೇಕು, ಧ್ಯಾನ ಜ್ಞಾನ ಚಕ್ಷುವಿನಿಂದ ನೋಡಬೇಕು ಆ ಪರಮಾತ್ಮನ ರೂಪಗಳನ್ನು. ನಾವು ಸ್ಥೂಲ ಚಕ್ಷುವಿಂದ ಅಂದ್ರೆ ಗ್ರಾಸ್ ಐಸ್ ಇಂದ ನೋಡಲಿಕ್ಕಾಗಲ್ಲ, ವಿ ಹ್ಯಾವ್ ಟು ಸಿ ಫ್ರಮ್ ಅವರ್ ನಾಲೆಡ್ಜ್, ಐ ಆಫ್ ನಾಲೆಡ್ಜ್, ನಮ್ಮ ಒಳಗಿನ ಅಂತಃಚಕ್ಷುವಿನಿಂದ ಈ ಪರಮಾತ್ಮನ ಐದು ರೂಪಗಳನ್ನು ನಾವು ನೋಡಬೇಕು, ನೋಡಿ ಸ್ತೋತ್ರ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ತಲೆಯೊಳಿಹ ನಾರಾಯಣನು, ಗಂಟಲಡಿ ಒಡಲು ವಾಸುದೇವನು, ಬಲದಲ್ಲಿ ಪ್ರದ್ಯುಮ್ನ, ಎಡಭಾಗದಲ್ಲಿ ಅನಿರುದ್ಧ, ಕೆಳಗಿನ ಅಂಗದಿ ಸಂಕರ್ಷಣನು, ತಿಳಿದು ಈ ಪರಿ ಸಕಲ ದೇಹಗಳ ಒಳಗೆ ಪಂಚಾತ್ಮಕನ ರೂಪವ ನೋಡಿಕೊಂಡಾಡು ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳಿದ ಐದು ವಿಧವಾಗಿ ನಾವು ನಮ್ಮ ದೇಹದಗಳ ಒಳಗೆ ಇರುವ ಐದು ರೂಪಗಳನ್ನು ನಾವು ಮಾಡಿದ್ರೆ ನಮ್ಗೆ ಏನು ಫಲ ಸಿಗುತ್ತೆ, ವೈ ಶುಡ್ ವಿ ಡೂ ಇಟ್ ಅನ್ನೋದು ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ತನು ವಿಶಿಷ್ಟದಿ ಇಪ್ಪ ನಾರಾಯಣನು, ಕಟಿಪಾದಾಂತ ಸಂಕರ್ಷಣನು, ಶಿರ ಜಗನಾಂತವಾಗಿ ವಾಸುದೇವಾಖ್ಯ, ಅನಿಮಿಶೇಷ ಅನಿರುದ್ಧ, ಪ್ರದ್ಯುಮ್ನನು, ಎಡದಿ ಬಲಭಾಗದಲ್ಲಿ ಚಿಂತನೆಯ ಮಾಳ್ಪರಿಗೆ, ಉಂಟೆ ಮೈಲಿಗೆ ವಿಧಿ ನಿಷೇಧಗಳು ಅಂತ ಹೇಳ್ತಾರೆ. ಅಂದರೆ ಈ ವಿಧವಾಗಿ ಯಾರಾದರೆ ತನು ವಿಶಿಷ್ಟದಿ ಇಪ್ಪ, ನಮ್ಮ ತನುವಿನ ತನು ವಿಶೇಷ ಅಂದ್ರೆ ಉತ್ತಮಾಂಗ, ತನು ವಿಶಿಷ್ಟ ಅಂದ್ರೆ ತನುವಿನಲ್ಲಿ ಶ್ರೇಷ್ಠವಾಗಿದ್ದು, ಸೊ ತನು ವಿಶಿಷ್ಟವಾದ ಈ ದೇಹ, ಈ ದೇಹದ ಒಳಗೆ ವಿಶಿಷ್ಟವಾಗಿರುವಂತಹ ತಲೆ, ಈ ತಲೆಯೊಳಗಿರುವಂತಹ ನಾರಾಯಣ ರೂಪ, ಆಮೇಲೆ ಕಟಿಪಾದ ಅಂತ ಸಂಕರ್ಷಣ ರೂಪ, ಕಟಿಪಾದ ಅಂತವರೆಗಿರುವಂತಹ ಸಂಕರ್ಷಣ ರೂಪ. ಸಂಕರ್ಷಣ ರೂಪ ಅಂದ್ರೆ ಸಂಕರ್ಷ ನಾಮಕ ಪರಮಾತ್ಮ, ಕಟಿ ಅಂದ್ರೆ ಟೊಂಕೆ, ಟೊಂಕೆದಿಂದ ಪಾದಗಳವರೆಗೂ ದ ಲೋಯರ್ ಪಾರ್ಟ್ ಪೋರ್ಷನ್ ಆಫ್ ದ ಬಾಡಿ, ಅದರ ಒಳಗಿರುವಂತಹ ಸಂಕರ್ಷಣ ರೂಪಕ ಪರಮಾತ್ಮ. ಶಿರ ಜಗನಾಂತವಾಗಿ ವಾಸುದೇವಾಖ್ಯ, ವಾಸುದೇವಾಖ್ಯ ಶಿರ ಜಘನ, ಇದರ ಅಂತವ ಒಳಗಿರುವಂತಹದ್ದು ಅಂದ್ರೆ ದ ಒನ್ ದಟ್ ಇಸ್ ಇನ್ ಬಿಟ್ವೀನ್ ದ ನೀಸ್ ಅಂಡ್ ದ ಹೆಡ್, ಅದರ ಒಳಗೆ ಮಲಗೆ ಇನ್ ಮಿಡಲ್ ಪೋರ್ಷನ್ ಅಲ್ಲಿ ಇರುವಂತಹದ್ದು, ಅಂದ್ರೆ ನಾವು ನೋಡಿದಂಗೆ ನೆಕ್ ಅಂಡ್ ದಿ ಟ್ರಂಕ್, ಅದರ ಒಳಗಿರುವಂತಹ ಸಂಕಷ್ಟ ವಾಸುದೇವ ರೂಪ ಪರಮಾತ್ಮನ ನಾವು ಧ್ಯಾನ ಮಾಡಬೇಕು. ಅದಾದ ಮೇಲೆ ಅನಿಮಿಶೇಷ ಅನಿರುದ್ಧ ಪ್ರದ್ಯುಮ್ನನು, ಎಡದಿ ಬಲಭಾಗದಲ್ಲಿ ಅನಿಮಿಷ ಈಶ, ನಿಮಿಷರು ಅಂದ್ರೆ ನಾವೆಲ್ಲ ನಿಮಿಷರು, ದೋಸ್ ಹೂ ಹ್ಯಾವ್ ವಿಂಕ್ ಆಫ್ ದ ಐ, ನಿಮಿಷ ಅಂದ್ರೆ ವಿಂಕ್ ಆಫ್ ದ ಐ, ನಾವು ನಮ್ಗೆ ರೆಪ್ಪೆ ಇದೆ, ರೆಪ್ಪೆ ಇರುವವರೆಲ್ಲರೂ ನಿಮಿಷರು, ಆ ನಿಮಿಷರು ಅಂದ್ರೆ ರೆಪ್ಪೆ ಇಲ್ಲದೆ ಇರುವವರು ದೇವತೆಗಳಿಗೆ ಅನಿಮಿಷರು ಅಂತ ಕರೀತಾರೆ. ಯಾಕಂದ್ರೆ ದೇ ನೆವರ್ ವಿಂಕ್ ದೇರ್ ಐ, ಅವರು ಕಣ್ಣೇ ಮುಚ್ಚೋದಿಲ್ಲ ಅವರು, ಅದಕ್ಕೆ ದೇವತೆಗಳಿಗೆ ಅನಿಮಿಷರು ಅಂತ ಕರೀತಾರೆ. ಅನಿಮಿಷರಿಗೆ ಈಶನು ಅಂದ್ರೆ ದೇವತಾ ಉತ್ತಮನು, ದೇವತಾಪತಿ, ದೇವತೆಗಳ ಕೂಡ ನಿಯಾಮಕನಾದನು, ದೇವತಲ ದೇವತೆಗಳಿಗೆ ರಾಜನಾದವನು, ಅದಕ್ಕೆ ಅನಿಮಿಷ ಈಶನು, ಅನಿಮಿಷ ದೇವತಾ ಈಶ, ದೇವತೆಗಳಿಗೆ ಕೂಡ ಒಡೆಯನಾದವನು ಅಂತ ಹೇಳಿ. ಅಂತಹ ದೇವತೆಗಳ ಒಡೆಯನಾದಂತಹ ಪರಮಾತ್ಮ ಯಾರು, ಅನಿರುದ್ಧ ನಾಮಕ ಪರಮಾತ್ಮ. ಅವನು ಎಡಭಾಗದಲ್ಲಿ, ಪ್ರದ್ಯುಮ್ನನು ಪ್ರದ್ಯುಮ್ನ ನಾಮಕ ಪರಮಾತ್ಮ ಬಲಭಾಗದಲ್ಲಿ, ಅಂತಹ ರೂಪ ಅಂದ್ರೆ ಮುಂಚೆ ಪದ್ಯದಲ್ಲಿ ಹೇಳಿದ್ದಾರಲ್ಲ, ಮತ್ತೆ ಹೇಳ್ತಾರೆ ಆ ವಿಧವಾಗಿ ಯಾರಾದರೆ ಮಾಡ್ತಾರೋ ಚಿಂತನೆಯ ಮಾಳ್ಪರಿಗೆ, ಆ ವಿಧವಾದ ಚಿಂತನೆಯನ್ನು ಮಾಡುವವರಿಗೆ ಮೈಲಿಗೆ ವಿಧಿ ನಿಷೇಧಗಳು ಉಂಟೆ, ಅಂದ್ರೆ ಉಂಟೆ ಮೈಲಿಗೆ ವಿಧಿ ನಿಷೇಧಗಳು, ಅವರಿಗೆ ಮೈಲಿಗೆಯು ವಿಧಿ ನಿಷೇಧಗಳು ಯಾವುದೂ ಇಲ್ಲ, ದೇ ಡೋಂಟ್ ಹ್ಯಾವ್ ಮೈಲಿಗೆ, ಅವ್ರು ಯಾವಾಗಲೂ ಮಡಿಯಲ್ಲೇ ಇದ್ದ ಹಂಗಾಗತ್ತೆ, ಅವರಿಗೆ ವಿಧಿ ಇಲ್ಲ ನಿಷೇಧ ಇಲ್ಲ, ದೇ ಡೋಂಟ್ ಹ್ಯಾವ್ ದಿಸ್ ಈಸ್ ಮ್ಯಾಂಡೇಟರಿ, ಇದು ಮಾಡಬೇಕು ಇದು ಮಾಡಬಾರ್ದು ಅನ್ನೋ ವಿಧಿ ನಿಷೇಧಗಳು ಇಲ್ಲ ಅಂತೇಳಿ ನಂಗೆ ಅದೇ ಸಂದೇಹ ಬರುತ್ತೆ. ಇಂತಹ ಒಂದು ಅನುಸಂಧಾನ ಮಾಡಿದವ್ರಿಗೆ ವಿಧಿ ಅಂದ್ರೆ ನಾವು ಇವಾಗ ತಿಳ್ಕೊಂಡ್ ಬಿಟ್ರೆ ನಮಗೆ ವಿಧಿ ನಿಷೇಧಗಳೇ ಇಲ್ಲ, ಸೊ ವಿ ಡೋಂಟ್ ಹ್ಯಾವ್ ಇದು ಮಾಡಬೇಕು ಇದು ಮಾಡಬಾರ್ದು ಅನ್ನೋದು ನಮ್ಗೆ ಇಲ್ಲೇ ಇಲ್ಲ, ಸೊ ವಿ ಹ್ಯಾವ್ ವಿ ನೌ ನೋ ಅಬೌಟ್ ಇಟ್ ಸೊ ವಿ ಡೋಂಟ್ ಹ್ಯಾವ್ ಅಂದ್ರೆ ಅದು ಸರಿಯಾದ ಅಪ್ರೋಚ್ ಅಲ್ಲ. ಯಾಕೆ ಅಂದ್ರೆ ಅವರಿಗೆ ವಿಧಿ ನಿಷೇಧಗಳಿಲ್ಲ ಅಂದ್ರೆ ಅರ್ಥ ಏನು ಅಂದ್ರೆ ಆ ವಿಧವಾದ ಜ್ಞಾನ ಯಾರಿಗಾದೆ ಇದ್ರೆ ಅವರಿಗೆ ವಿಧಿ ನಿಷೇಧಗಳು ಆಟೋಮ್ಯಾಟಿಕ್ ಆಗಿ ಗೊತ್ತಾಗ್ಬಿಡುತ್ತೆ. ಸೊ ಅಂತಹ ಜ್ಞಾನ ಸರಿಯಾಗಿದ್ದವರು ವಿಧಿ ನಿಷೇಧಗಳನ್ನು ತಪ್ಪದೇ ಆಚರಣೆ ಮಾಡೇ ಮಾಡ್ತಾರೆ. ಸೊ ಅವರಿಗೆ ಪ್ರತ್ಯೇಕವಾದ ವಿಧಿ ನಿಷೇಧಗಳು ಇನ್ನೊಬ್ಬರು ಹೀಗೆ ಮಾಡಬೇಕು ಮಾಡಬಾರ್ದಂತ ಅವರಿಗೆ ಯಾರು ಹೇಳಬೇಕಾದ ಅವಶ್ಯಕತೆ ಇಲ್ಲ ಅಂತ ಅರ್ಥ ಅಷ್ಟೇ. ಸೊ ನೋಬಡಿ ಹ್ಯಾವ್ ಟು ಟೆಲ್ ದೆಮ್ ದಟ್ ಯು ಹ್ಯಾವ್ ಟು ಡೂ ದಿಸ್ ಯು ಡೋಂಟ್ ಹ್ಯಾವ್ ಟು ಡೂ ದಿ. ಅಂತಹ ಜ್ಞಾನ ಯಾರಿಗಾದ್ರೆ ಪೂರ್ಣವಾಗಿ ಸಣ್ಣಾಗಿ ಸರಿಯಾಗಿ ಸಿದ್ಧವಾಗುತ್ತೋ ಅವರು ಆಟೋಮ್ಯಾಟಿಕ್ ಆಗಿ ವಿಧಿ ನಿಷೇಧಗಳಿಗೆ ತಕ್ಕ ಹಾಗೆ ತಮ್ಮ ಪ್ರವರ್ತನೆಯನ್ನು ಮಾಡ್ತಾರೆ. ಅವರಿಗೆ ಪ್ರತ್ಯೇಕವಾಗಿ ಒಂದು ವಿಧಿ ನಿಷೇಧಗಳು ಹೇಳಬೇಕಾಗಿದ್ದಿಲ್ಲ ಅನ್ನೋದು ಸರಿಯಾದ ಅನುಸಂಧಾನ. ಸೊ ಈ ವಿಧವಾಗಿ ಯಾರಾದ್ರೆ ತಿಳ್ಕೊಂಡಿರ್ತಾರೋ ಅವರಿಗೆ ವಿಧಿ ನಿಷೇಧಗಳು ಇಲ್ಲ, ಮೈಲಿಗೆ ಇಲ್ಲ, ಅವರು ಯಾವಾಗಲೂ ಮಡಿಯಲ್ಲಿ ನಿಂತಂಗೆ ಅವರು ಅಂತೇಳಿ ಇದರ ಒಂದು ಭಾವ. ಇಲ್ಲಿಗೆ ನಾವು ನಿಲ್ಲಿಸೋಣ. ವಿಲ್ ಕಂಟಿನ್ಯೂ, ನಾಳೆ ಭಗವದ್ಗೀತೆ ಕ್ಲಾಸ್ ಇದೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಕೃಷ್ಣಾರ್ಪಣಮಸ್ತು. ಅನುಷ್ಠಾನ.